ರೂಸರ್ ವೈಲೇಟ್ ಮಾಡಿದಾಗ ಗೊತ್ತಿರಬೇಕಲ್ಲ, ಶಾಸ್ತ್ರ ದುಶ್ಚಕ್ರಗಳು ಯಾವುದೋ ನೆನೆಸಿಕೊಂಡ, ಅನೇಕ ದುಶ್ಚಕ್ರನ್ನು ಹಿಡಿದರು. ಎದುರಿಗೇನಾದರೂ ಕೂಡ ಮೂಗಿಲ್ಲದವರು ಬಂದರೆ ಪ್ರಯಾಣ ಮುಂದುವರಿಸಬಾರದು ಅಂತ ಒಂದು ಶಾಸ್ತ್ರ. ಎದುರುಗಡೆ ಏನಾದರೂ ಮೂಗಿಲ್ಲದವರು ಬಂದರೆ ಪ್ರಯಾಣ ಅವ್ರು ನೋಡಿಬಿಟ್ರೆ ಪ್ರಯಾಣ ಸ್ಟಾಪ್ ಮಾಡಬೇಕು ಅಂತೇಳಿ ಅವನು ಯೋಚನೆ ಮಾಡಿದ. ಇವನಿಗೆ ಒಬ್ರು ಮೂಗಿಲ್ದವ್ರು ಎದುರು ಸಿಕ್ಕ ಅಂದ್ರೆ ಪ್ರಯಾಣ ನಿಲ್ಲಿಸಿಬಿಡ್ತಾನೆ. ಸೊ ಮೂಗಿಲ್ದನ್ನು ಹುಡ್ಕೊಂಡ್ಬರಬೇಕು ಯೋಚನೆ ಮಾಡಿದ. ಹುಡ್ಕೊಂಡ್ಬರೋದು ಹೋಗ್ಬಿಟ್ರೆ ಕಷ್ಟ ಅಂತೇಳಿ ತನ್ಮುಖಕ್ಕೆ ತರಿಸ್ಕೊಂಡ್ಬಿಟ್ಟನಂತ, ಕತ್ಲ ಅಡ್ಡ ಇತ್ಕೊಂಡಂತ ಹೋಗ್ಬಿಟ್ಟು ಅವ್ರು ಪ್ರಯಾಣ ನಿಲ್ಲಿಸಿಬಿಟ್ಟದ್ದು. ಖುಷಿಯೋ ಖುಷಿಯೋ ಪ್ರಯಾಣ ಸ್ಟಾಪ್ ಮಾಡಿದೆ ಅಂತೇಳಿ ತನ್ನ ಮೂಗು ಹೋಗಿದ್ದು ಎಚ್ಚರಿಕೆ ಇಲ್ಲ, ತನ್ನ ಮೂಗು ಹೋಗಿದ್ದು ದೊಡ್ಡದಲ್ಲ, ಪ್ರಯಾಣ ನಿಂತಿದ್ದು ಭಾರಿ ದೊಡ್ಡದವನು. ವಜ್ರಾಜ ಸ್ವಾಮಿಗಳು ಬರೀತಾರೆ, ಸ್ವನಾಶಿಕಾ ಛೇದಮಪೀಹ ಕೃತ್ವ ಖಲೋ ನಿರುಂಧೇ ಖಲು ಸತ್ ಪ್ರಯಾಣಂ. ತನ್ನ ಮೂಗನ್ನಾದರೂ ಕತ್ತರಿಸಿಕೊಂಡು ಮಹಾಪಾಪಿಸ್ತನಾದವನು ಸಜ್ಜನರ ಪ್ರಯಾಣವನ್ನು ನಿಲ್ಲಿಸ್ತಾನೆ. ದುರ್ಯೋಧನ ಮಾಡಿ ಅಂಥದ್ದೇ ಕೆಲಸ ಇತ್ತು. ತನಗೆ ಅಭಿಮನ್ಯು ಮಹಾರಾಜನ ಮಗನೂ ಅಲ್ಲ, ಯುವರಾಜನ ಮಗನೂ ಅಲ್ಲ, ಧರ್ಮರಾಜ ಮಹಾರಾಜ, ಭೀಮಸೇನ ಯುವರಾಜ, ಇವರು ಅರ್ಜುನನ ಮಗ, ಮಹಾರಾಜನ ಮಗನೂ ಅಲ್ಲ, ಯುವರಾಜನ ಮಗನೂ ಅಲ್ಲ. ಆದ್ರೆ ಸತ್ತಿದ್ದು ಮಹಾರಾಜ ಯುವರಾಜನ ಮಕ್ಕಳು ಈ ಕಡೆಗೆ ಅಂದ್ರೆ ಅಭಿಮನ್ಯು ಸತ್ತಿದ್ದಕ್ಕೆ ಹಾರಾಡ್ತಾರಲ್ಲ, ತಮ್ಮವ್ರು ಏನ್ ಲಾಸ್ ಆಗಿದೆ ಗೊತ್ತೇ ಇಲ್ಲ ಜನಗಳಿಗೆ. ಎಂತ ಮೂರ್ಖರು ಇವರೆಲ್ಲ ಕೂಡ, ನಾವು ಹಾಗೆ ತಾನೆ ಮಾಡೋದು, ಅಯ್ಯೋ ಅವನ ಔಟು ಇವನ ಔಟು ಅಂತ ಕೂಡಾಡ್ತಿರ್ತಾನೆ. ಇವರೇ ಔಟ್, ಇವನು ಟೈಮೇ ಔಟ್, ಈಗಾಗ್ಲೇನೆ ಇಡೀ ದಿವಸ ಹಾಳು ಮಾಡಿಕೊಂಡಿದ್ದಾರೆ. ಅವನ ಔಟ್ ಆದಷ್ಟು ಬಿಟ್ಟರೆಷ್ಟು ಅದು ಮತ್ತೆ ಆಡ್ತಾರೆ, ಟೈಮ್ ವಾಪಸ್ ಬರೋದಿಲ್ಲವಲ್ಲ ಮತ್ತೆ ಜನ್ಮದಲ್ಲಿ. ಒಂದು ಕ್ಷಣ ಇವತ್ತು ಜಗತ್ತಿನ ಸಾಮರ್ಥ್ಯ ಎಷ್ಟು ಕಡಿಮೆ ಅಂತ ಕೇಳಿದರೆ ಅದು ಕೊಡುತ್ತೆ ಇದು ಕೊಡುತ್ತೆ ಅಂತ ಹೇಳ್ತೀರಲ್ಲ, ಅದೆಲ್ಲ ಕೊಡ್ಲಿ, ಒಂದು ಸೆಕೆಂಡ್ ವಾಪಸ್ ತಂದ್ಕೊಡ್ಲಿ ನೋಡೋಣ ಅಂತ ಹೇಳ್ತಾ, ಒಂದು ಸೆಕೆಂಡ್ ಮುಂದೋಗ್ಬಿಡುತ್ತಲ್ಲ ವಾಪಸ್ ತಂದ್ಕೊಡ್ಲಿ. ಜಗತ್ತಿಗೆ ಯಾವನಿಗೂ ಕೊಡೋ ಶಕ್ತಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ ದೇವ್ರ ಮುಂದೆ ನಾವೆಲ್ಲ ಎಲ್ಲಿ, ಭಗವಂತನ ಮುಂದೆ ನಾವೆಲ್ಲ ಯಾರು, ಇದನ್ನ ಅರ್ಥ ಮಾಡಿಕೊಳ್ಳಲು ಕೊಳ್ಳೆ ಯೋಗ ಇದು. ಒಂದು ದುರ್ಯೋಧನಾದಿಗಳು ಕಲಿ ಬದಲಾದವರು, ಕಲಿಗೂ ಎಚ್ಚರ ಇಲ್ಲ, ಕಲಿಗಳ ಜನಕ್ಕೂ ಎಚ್ಚರ ಇಲ್ಲ, ತಾವು ಏನು ಮಾಡ್ತೇವೆ ಅಂತ ಜ್ಞಾನ ಇಲ್ಲ ಅಂತ ಹೇಳೋದು ದೃಷ್ಟಾಂತ. ಕುಣಗಾಡಿಬಿಟ್ರಂತೆ ಆ ಕ್ಷಣಕ್ಕೆ. ಇಷ್ಟೊತ್ತು ಕೂಡ ಭೀಮಸೇನ ಜಯದೃತಿ ಯುದ್ಧ ಮಾಡ್ತಾ ಇದ್ನಲ್ಲ, ಗೆದ್ದಿರಲಿಲ್ಲ, ಯುದ್ಧ ಮಾಡ್ತಾ ಇದ್ದಷ್ಟೇ, ಸೋಲಿಸಿ ಒಳಗೆ ಹೋಗಿರಲಿಲ್ಲ. ಅಭಿಮನ್ಯು ಸತ್ತ ಅಂತ ಗೊತ್ತಾದ ತಕ್ಷಣ ಮುಂದಿನ ಮಹಾಭಾರತ ಭಾಗ ಯಾರು ನೋಡಿಲ್ಲ, ಜಯದೃತಿ ಭೀಮಸೇನ ಸೋಲಿಸಿ ಬಿಡ್ತಾರೆ, ಸೋಲಿಸಿ ಒಳಗೆ ಎಂಟರ್ ಆಗ್ತಾರೆ. ಇಷ್ಟೊತ್ತು ಯಾತಕ್ಕಾಗಲ ಈಗ ಗೊತ್ತಾಯ್ತಿರಬೇಕು ಭೀಮಸೇನಿಗೆ ಚಕ್ರವ್ಯೂಹ ಭೇದನ ಮಾಡ್ಲಿಕ್ಕೆ ಬರ್ತಿತ್ತು ಅಂಬುದಕ್ಕೆ ಗುರುತು, ಆಗ ಎಂಟರ್ ಆಗ್ತಾನೆ ಚಕ್ರವ್ಯೂಹವನ್ನು. ಜಯದ್ರಥನ್ನು ಸೋಲಿಸ್ತಾನಾಗ, ಸೊ ಶಿವನ ವರ ಏನೂ ಮಾಡಲಿಲ್ಲ ಭೀಮಸೇನಿಗೆ, ಸೋಲಿಸ್ತಾ ಧರ್ಮರಾಜನು ಸೋಲಿಸೋದಿಲ್ಲ, ಭೀಮಸೇನ ಸೋಲಿಸ್ತಾನೆ. ಆದ್ದರಿಂದ ಭೀಮಸೇನಿಗೆ ಜಯದ್ರಥನಿಗಿದ್ದ ವರ ಅಡ್ಡಿ ಆಗಲಿಲ್ಲ, ಒಂದಾಯ್ತು. ಚಕ್ರವ್ಯೂಹ ಪ್ರವೇಶವನ್ನು ಮಾಡ್ತಾನೆ ಮತ್ತೆ, ಅದು ಯಾರಿಗೂ ಗೊತ್ತಿಲ್ಲ, ಅಂದ್ರೆ ಚಕ್ರವ್ಯೂಹ ಪ್ರವೇಶ ಮಾಡಲಿಕ್ಕೂ ಗೊತ್ತಿತ್ತು, ಎರಡೂ ಗೊತ್ತಿತ್ತು. ಮತ್ತೆ ಯಾಕೆ ಮಾಡಲಿಲ್ಲ ಅಂದ್ರೆ ಅದೇ ಕಾರಣ, ಭಗವಂತನ ಸಂಕಲ್ಪ ಅಂತ ನಡೆಯಬೇಕು ಅಂತ ಬಿಟ್ಟಿದ್ದೆ ಹೊರತು ಬೇರೆ ಕಾರಣ ಇಲ್ಲ. ಇದ್ರ ಬಗ್ಗೆ ತುಂಬಾ ವಿವರಣೆ ಮತ್ತೆ ಬರುತ್ತೆ, ನೋಡೇ ನೋಡ್ತೇವೆ, ಆದ್ರಿಂದ ಯೋಚನೆ ಮಾಡೋ ಕಾರಣನೇ ಇಲ್ಲ. ಇಷ್ಟೊತ್ತು ಮುಗಿತು, ಇವರೆಲ್ಲ ಇಂದಿನ ಯುದ್ಧ ಮುಗಿದಂತೆ ಆಯಿತು, ಇವ್ರು ಚಲ್ಲಾಪಿಲ್ಲಿ ಆಯಿತು, ಕೌರವರ ಸೈನ್ಯ ಪೂರ್ತಿ ಬ್ರೇಕ್ ಆಯ್ತು, ಭೀಮಸೇನ ಬ್ರೇಕ್ ಮಾಡಿಬಿಡ್ತಾನೆ, ಎಲ್ಲ ಓಡಿ ಹೋಗ್ತಾರೆ. ಅದರಲ್ಲೂ ಸಮಾಧಾನ, ಅಭಿಮನ್ಯು ಸತ್ತೋದ ಅಂತೇಳಿ. ಅವತ್ತು ರಾತ್ರಿ ಹೊಗಳಿದ್ದೇ ಹೊಗಳಿದ್ದು ದುರ್ಯೋಧನ, ದುರ್ಯೋಧನ ಫಸ್ಟ್ ಜೀವನದಲ್ಲಿ ಫಸ್ಟ್ ಟೈಮ್ ಹೊಗಳುತ್ತಾನೆ, ಗುರುಗಳೇ ಭಾರಿ ಒಳ್ಳೆ ಕೆಲಸ ಮಾಡಿದಿರಿ, ಅರ್ಜುನ ಮಗನ ಕೊಂದ ಹಾಕಿಬಿಟ್ಟಿದ್ದೀರಿ, ಭಾರಿ ದುಃಖ ಪಡ್ತಾರೆ ಪಾಂಡವರೀಗ ಅಂತ ಹೇಳಿ ತಾನು ಆನಂದ ಪಟ್ಟಿದ್ದೇ ಪಟ್ಟಿದ್ದೇನೆ. ಅಷ್ಟೊತ್ತಿಗೆ ಅಲ್ಲೇನಾಗಿದೆ, ಧರ್ಮರಾಜನಿಗೆ ಆದ ದುಃಖ ಕಿತಿಮಿತಿಗಳೇ ಇಲ್ಲ. ಆತ ನಿಜವಾಗಲೂ ಅಂತ ಅಣ್ಣಂದ್ರೆ ಸಿಗೋದು ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಆ ಉಳಿದವರಾಗಿದ್ರೆ ಸದ್ಯ ಅಭಿಮನ್ಯು ಸತ್ತ, ರಾಜ್ಯ ಉತ್ತರಾಧಿಕಾರಿ ಆದ ಚಾನ್ಸ್, ಅವನೇ ನಂಬರ್ ಒನ್ ಇದ್ದ ತಾನೆ, ಉತ್ತರಾಧಿಕಾರಿ ಹೋಗ್ಬಿಟ್ಟ ಸಂತೋಷ ಪಡಬೇಕಾಗಿತ್ತು. ಧರ್ಮರಾಜ ಯಾವುದೂ ಇಲ್ಲ, ಆ ನಿಷ್ಕಪಟ ಮನೋಭಾವ ಆತನದು, ಭಾರಿ ದುಃಖ ಪಡ್ತಾನೆ. ಇಡೀ ಸೈನ್ಯದಲ್ಲಿ ಭಾರಿ ದುಃಖ ಪಟ್ಟವನು ಅಂದ್ರೆ ಧರ್ಮರಾಜನೇನೆ. ಏನ್ ಗತಿ ನಂದು ಹೀಗೆಲ್ಲ ಆಯ್ತಲ್ಲ ಅಂತ ದುಃಖ ಪಟ್ಟಾಗ ಕಾಪಾಡ್ಲಿಕ್ಕೆ ಯಾರು ಬರಬೇಕು ಸಮಾಧಾನ ಮಾಡಲಿಕ್ಕೆ? ಆಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ, ವೇದವ್ಯಾಸ ದೇವರು ಬಂದರಂತೆ. ಇದೆಂತ ಮ್ಯಾಜಿಕ್ ಇದು, ಒಂದು ಯಾರು ಹೇಳ್ಕಳಿಸ್ಬೇಕು ಯುದ್ಧರಂಗಕ್ಕೆ ಅವರನ್ನು? ಆ ಕ್ಷಣ ಸರಿಯಾಗಿ ಬರಬೇಕಾ ಅವರು? ಧರ್ಮರಾಜ ಎದ್ದು ನಮಸ್ಕಾರ ಮಾಡಿ ಕೊಡ್ತಾನೆ, ಈಗ ವೇದವ್ಯಾಸರು ಯಾರಂತ ನಮಗೆ ಗೊತ್ತಾಗ್ತದೆ. ಯಾರು ಕಶ್ಚನ ಋಷಿ ಆಗಿದ್ದರೆ ಯುದ್ಧರಂಗದಲ್ಲಿ ಯಾರು ಬರ್ತಾರೆ ಈ ಮಧ್ಯೆ? ಆದ್ರೆ ಸ್ವಲ್ಪ ಮಂದ ಮಂದ ಅವನನ್ನು ಬದುಕಿಬಿಡ್ತಾ ಇದ್ದ, ಅವನನ್ನು ಬದುಕೋದವರಿಗೆ ಬೇಕಿರಲಿಲ್ಲ. ಅವತ್ತಿನ ದಿವಸ ಅವನ ಅವತಾರ ಕಾರ್ಯ ಮುಗಿತು, ವಾಪಸ್ ಹೋಗ್ಬೇಕಷ್ಟೇ. ಯಾರ್ಯಾರು ಎಷ್ಟೆಷ್ಟು ರೋಲ ಅಷ್ಟೇ ಪಾಲ್ತಲ್ಲಿ ಹಾಕಿತ್ತು, ಆದ್ರೆ ಒಂದು ಹೆಚ್ಚು ಒಂದು ಮಾತಾಡಾಗಿಲ್ಲ, ಮುಗಿತವ್ರ ಕಥೆ ಒಂದು ಅಷ್ಟಕ್ಕಷ್ಟೇ. ಜಗತ್ತಿನ ಒಂದು ನಾಟಕದೊಳಗೆ ಭಗವಂತ ಪಾತ್ರಧಾರಿಗಳಿಗೆ ಎತ್ತ ಅವಕಾಶ ಕೊಟ್ಟಿರ್ತಾರ ಅಷ್ಟೇ. ಅಭಿಮನ್ಯು ಅವತಾರ ಕಾರ್ಯ ಮುಗಿತು, ವಾಪಸ್ ಹೊರಟ ತಕ್ಷಣ ತಾವು ಬಂದ್ರು. ಧರ್ಮರಾಜ ಅವರು ತುಂಬಾ ದುಃಖ ತೋಡ್ಕೊಂಡ, ವೇದವ್ಯಾಸರೇ ನನ್ನ ಗತಿ ಏನೀಗ, ನಾನು ಅರ್ಜುನ ಏನಂತ ಉತ್ತರ ಕೊಡ್ಲಿ ಅಂತ ಹೇಳ್ತಾರಪ್ಪ. ಅವನು ಒಳಗೆ ಕಳಿಸ್ತೇವನೇ, ನಾನು ನನ್ನ ಕಾಪಾಡಲಿಕ್ಕೆ ಆಗಲಿಲ್ಲ, ನೀನು ಹೋಗು ನಾವೆಲ್ಲ ಬರ್ತೀವಿ ಅಂತ ಹೇಳಿದೀವಿ, ಹೋಗ್ಲಿಕ್ಕೆ ಆಗಲೇ ಇಲ್ಲ. ನನ್ನಿಂದಾಗಿ ಒಬ್ಬ ಹುಡುಗ ಸತ್ತೋದಾಗಾಯ್ತು, ಮಹಾವೀರ ಸತ್ತೋದ, ಇಡೀ ದಿವಸ ಯುದ್ಧ ಮಾಡಿ ಸತ್ತ, ಇದಕ್ಕೆ ನಾನೇ ಕಾರಣ ಅಂತ ಗೊಳಾಡ್ತಾ ಇದ್ದಾನೆ ಧರ್ಮರಾಜ. ವೇದವ್ಯಾಸರು ತುಂಬಾ ಅಪೂರ್ವವಾದಂತಹ ರೀತಿ ಸಮಾಧಾನವನ್ನು ಮಾಡ್ತಾರೆ. ಧರ್ಮರಾಜ ಹಾಗೆಲ್ಲ ಸತ್ತವರಿಗೆ ಅಳಬಾರದು ಅಂತ ಹೇಳುತ್ತಾರೆ. ಸತ್ತವರಿಗೆ ಅಳಬಾರದು, ಯಾರು ಸತ್ತಿಲ್ಲ ಅಂತ ಇವನು ಸತ್ತ ಅಂತ ಹೇಳ್ತೀನಿ ಅಂತ ಕೇಳುತ್ತಾರೆ. ಯಾರು ಸತ್ತಿಲ್ಲ ಜಗತ್ತಿನೊಳಗೆ? ಹುಟ್ಟಿದವರೇ ಸಾವುತ್ತ ಅನಿವಾರ್ಯ ಆದವಂತ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರುತ್ತಾನೆ, ಜಾತಸ್ಯಗೆ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಶ್ಚೇಚ. ಹುಟ್ಟಿದವರೆಲ್ಲ ಸಾಯಲೇಬೇಕು. ಬ್ರಹ್ಮದೇವರು ಸೃಷ್ಟಿ ಆರಂಭದಲ್ಲಿ ಯೋಚನೆ ಮಾಡಿದರಂತೆ, ಸೃಷ್ಟಿ ಮಾಡ್ತಾ ಹೋದ್ರು ಅವರೆಲ್ಲ ಹಾಗೆ ಉಳ್ಕೊಳ್ಳೋಕೆ ಶುರು ಮಾಡಿಬಿಟ್ರು, ಭೂಮಿಯ ಭಾರ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಆಗ ಬ್ರಹ್ಮದೇವರು ಯೋಚನೆ ಮಾಡಿದರಂತೆ, ಈ ರೀತಿ ಹುಟ್ಟಿದವರೆಲ್ಲ ಹಾಗೆ ಉಳ್ಕೊಂಡು ಬಿಟ್ರೆ ಇವು ಭೂಮಿ ಭಾರ ಜಾಸ್ತಿ ಆಗ್ತದೆ, ಇವು ಜನ ಹುಟ್ಟತಾನೆ ಇರ್ತಾರೆ, ಯಾರು ಸಾಯೋದೇ ಇಲ್ಲ ಅಂದಮೇಲೆ ಗತಿ ಏನಾಗಬೇಕಾಗ ಅಂತ ಹೇಳಿ ಅವರು ಸೃಷ್ಟಿ ಮಾಡಿದರಂತೆ. ಮೃತ್ಯು ದೇವತೆಯನ್ನು ಸೃಷ್ಟಿ ಮಾಡಿದರೆ, ಮೃತ್ಯು ದೇವತೆಯನ್ನು ಸೃಷ್ಟಿ ಮಾಡಿಬಿಟ್ಟು ಒಂದು ಹಂತದಲ್ಲಿ ಹುಟ್ಟಿದವರನ್ನು ಕೊಲ್ತಾ ಹೋಗಬೇಕು. ಬ್ರಹ್ಮದೇವರು ಮಾಡಿದ ನಿಯಮ ಇದು ಬಂದು ಅದು ಪರಮಾತ್ಮನ ಅಪ್ಪಣೆ ಇದೆ. ಆದ್ದರಿಂದ ಈ ರೀತಿ ಸಾಯೋದು ಯಾರಿಗೂ ತಪ್ಪಿದ್ದಲ್ಲ, ಅವರೆಲ್ಲರೂ ಸಾಯಲೇಬೇಕು. ಚಿರಂಜೀವಿಗಳು ಅಂತ ಇರ್ತಾರೆ, ಅವರನ್ನು ಬಿಟ್ಟರೆ ಉಳಿದವರಿಗೆ ಸಾವು ತಪ್ಪಿದ್ದಲ್ಲ. ಆತ ಸತ್ತಿದ್ದಾನೆ ಅಂದ್ರೆ ಸಹಜವಾದ ರೀತಿಯಲ್ಲಿ ಸತ್ತಿದ್ದಾರೆ, ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಎಷ್ಟರ ಸತ್ತಿದ್ದಾರೆ ಗೊತ್ತಾ ಅಂತ ಕಥೆ ಹೇಳುತ್ತಾರೆ. ಎಷ್ಟರ ಗೊತ್ತಿರೋ ಕಥೆಯೆಲ್ಲ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅರ್ಜುನ ಬರ್ತಾ ಇದ್ದಾನೆ ಆ ಕಡೆಯಿಂದ. ಅಲ್ಲಿ ಯುದ್ಧ ಮುಗೀತಂತೆ, ಸಾಯಂಕಾಲ ಯುದ್ಧ ಮುಗೀತಲ್ಲ, ಆ ಯುದ್ಧ ಮುಗಿತು. ವಾಪಸ್ ಬರ್ತಾ ಇದ್ದಾರೆ, ಮಧ್ಯೆ ಒಂದು ಸರೋವರ, ಅಲ್ಲಿ ಹಿಡಿದು ಸಂಧ್ಯಾವನ್ನೇ ಮಾಡಿದ್ರಂತ ಕೃಷ್ಣ ಅರ್ಜುನ ಇಬ್ಬರು ಕೂಡ. ಬಹಳ ಇಂಟ್ರೆಸ್ಟಿಂಗ್ ಇದು. ನಮಗೆ ಯಾರು ಕ್ರಿಕೆಟ್ ಮ್ಯಾಚ್ ಸಂಧ್ಯಾನ ಕ್ಯಾನ್ಸಲ್ ಮಾಡಿರ್ತಾನೆ ಅಂತ ಹೊತ್ತಲ್ಲಿ ಅವರು ಸಂಧ್ಯಾವನ್ನು ಕೃಷ್ಣ ಸಂಧ್ಯಾವನ್ನೇ ಮಾಡಿದ್ರು, ಇದು ಬಹಳ ಆಶ್ಚರ್ಯ. ಅಲ್ಲಿ ಸರೋವರ, ಅರ್ಜುನ ಕೃಷ್ಣ ಇಬ್ಬರು ಸಂಧ್ಯಾವಂದನೆ ಮಾಡಿ ಅಲ್ಲಿಂದ ಎದ್ದು ಹೊರಟ್ರಂತೆ. ಅಂದ್ರೆ ಯುದ್ಧರಂಗದಂತಹ ದೊಡ್ಡ, ಅದಕ್ಕಿಂತ ದೊಡ್ಡ ಆಪತ್ತಿಲ್ಲ. ಮಹಾಭಾರತ ಅಂತ ಯುದ್ಧ ಅಂತ ಯುದ್ಧ ಇಲ್ಲೇ ಇಲ್ಲ. ಅಂತ ಯುದ್ಧದಲ್ಲೂ ಸಂಧ್ಯಾವನ್ನೇ ಮಾಡಿದ್ರು ಅಂದ ಮೇಲೆ ಇಂದು ನಾವು ಯಾವ ಕಾರಣ ಕೊಟ್ಟು ದಡ್ಡತನದ ಪರಮಾವಧಿ ಅದು ಒಂದು ಸಂಧ್ಯಾವನ್ನೇ ಮಾಡಲೇಬೇಕು. ಆ ಕಾಲಕ್ಕೆ ಮಾಡತಕ್ಕಂಥದ್ದು ಜಗಚ್ಚಕ್ರದ ಒಂದು ಭಾಗ ಅದು. ಸಂಧ್ಯಾವನ್ನೇ ಮಾಡದೆ ಹೋದರೆ ಅವತ್ತಿನ ಮಟ್ಟಿಗೆ ನಾವು ಬ್ರಹ್ಮಹತ್ಯಾದಿ ಪಾತಕ ಮಾಡಿದ್ದು ಗುರಿಯಾಗ್ತೇವೆ ಅಂತ ಅರ್ಥ. ಇವತ್ತು ಫೀಸ್ ಕೊಡೋದು ಹೇಗೆ ಕಂಪಲ್ಸರಿ ಎಂದು ಗೊತ್ತಲ್ಲ, ನಮಗೆ ಲೈಟ್ ಬಿಲ್ ವಾಟರ್ ಬಿಲ್ ಕೊಡೋದು ಕಂಪಲ್ಸರಿ ಅಲ್ಲ, ನಮಗೆ ಅರ್ಘ್ಯ ಕೊಡೋದು ಅಷ್ಟೇ ಕಂಪಲ್ಸರಿ. ಅದು ದುಡ್ಡು ಕೊಡಬೇಕಿಲ್ಲ, ದುಡ್ಡು ಕೊಡಲಿಕ್ಕೆ ಹೇಳಿದ್ರೆ ದಿವಸ ಒಂದೊಂದು ರೂಪಾಯಿ ಹಾಕಿ ಅಂದ್ರೆ ಗೋವಿಂದ ನಮ್ಮ ವ್ಯವಸ್ಥೆ. ಬೆಳಿಗ್ಗೆ 3 ರೂಪಾಯಿ, ಮಧ್ಯಾಹ್ನ 3 ರೂಪಾಯಿ ಹಾಕಿ ಅರ್ಘ್ಯದ ಪ್ರಕಾರ ಅಂತ ಕೇಳಿದ್ರೆ ಸಂಧ್ಯಾ ಸಂಧ್ಯಾನ್ಯಾದ ಬಿಟ್ಟು ದುಡ್ಡು ಇದ್ದಿಲ್ಲ ಬಿಟ್ಟು ಅಂತ ಹೇಳ್ಬೋದಾಗಿತ್ತು. ನಮಗೆ ಬರೀ ನೀರು ಕೊಡ್ಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ನೀರು ಕೊಡೋದ್ರಿಂದ ಅಂತ ಫೀಸ್ ಅಂತ ಕೌಂಟ್ ಮಾಡ್ತಾರಲ್ಲ, ಏನು ಆಶ್ಚರ್ಯ. ವಿಜ್ಞಾನಿಗಳು ಹೇಳ್ತಾರೆ ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಂದ್ರೆ ಏನಲ್ಲ, ಆತ ಬೆಳಕು ಕೊಡ್ತಾನಲ್ಲ ಅದಕ್ಕೆ ಅರ್ಘ್ಯ ಕೊಡೋದಷ್ಟೇ. ನಾವು ಸೂರ್ಯ ಬೆಳಕು ಕೊಡ್ತಾನೆ, ಬಿಸಿಯನ್ನು ಕೊಡ್ತಾನೆ, ಸೂರ್ಯನಿಂದ ಎಷ್ಟು ಉಪಯೋಗ ಆಗುತ್ತೆ. ಸೈನ್ಸ್ ಹೇಳೋದಕ್ಕಿಂತ ಜಾಸ್ತಿ ಮಧ್ವಾಚಾರ್ಯ ಹೇಳ್ತಾರೆ. ಮುಂದೆ ಬಂದ ನೋಡೋಣ, ಸೂರ್ಯನಿಂದ 4 ಉಪಯೋಗ ಇದೆ ಅಂತ ಆಚಾರ್ಯ ಹೇಳ್ತಾರೆ. ಅಷ್ಟು ಉಪಕಾರ ಮಾಡ್ತಕ್ಕಂಥ ಸೂರ್ಯನಿಗೆ ನಾವು ಇವತ್ತು ಬರೀ ನೀರಿನ ಅರ್ಘ್ಯ ಕೊಡ ಬರಲಿಕ್ಕೆ ಸಾಧ್ಯ ಇಲ್ಲ. ಏನರ್ಥ ಇದಕ್ಕೆ ಹಾಕಿದ್ದಾರೆ ಏನಂತ, ಇವತ್ತು ನಾವೇನ್ ಕೊಡ್ತೀವಲ್ಲ, ಈಗ ಲೈಟ್ ಬಿಲ್ ಕೊಡ್ತೀವಲ್ಲ, ಈ ಲೆಕ್ಕದೊಳಗೆ ಏನಾದರೂ ಸೂರ್ಯನಿಗೆ ಬಿಲ್ ಕೊಡ್ಲಿಕ್ಕೆ ಕೊಟ್ಟರೆ ಎಷ್ಟಾಗತ್ತೆ ಅಂತ ಹೇಳಿಬಿಟ್ಟು, ನಾವು KB ಕೊಡೋ ಲೆಕ್ಕದೊಳಗೆ ಸೂರ್ಯನ ಕೊಡ್ಲಿಕ್ಕೆ ಅಂತ ಹೋದ್ರೆ, ನಾವು ಹಿಂದಿನ ಕಾಲಕ್ಕೆ ಸುಮಾರು 50 ವರ್ಷದಿಂದ ಲೆಕ್ಕ ಹಾಕಿದ್ರು ಅವರು. ಏನಂತ ಗೊತ್ತೇನು, ಯೂನಿಟ್ ಪರ್ ಪೈಸೆ ಅಷ್ಟೇ, ಒಂದು ಪೈಸೆ ಒಂದು ಯೂನಿಟ್. ಈ ಪೈಸೆ ಯೂನಿಟ್ ಯಾರ್ಯಾರು ಕೊಡೋದಿಲ್ಲ. ಈಗ ಒಂದು ಪೈಸೆಗೆ ಅಂತ ಲೆಕ್ಕ ಹಾಕಿದ್ರೆ ನಮ್ಮ ಜೀವಮಾನದೊಳಗೆ 1,00,000 ರೂಪಾಯಿ ಕೊಡಬೇಕಾಗತ್ತೆ ಸೂರ್ಯನೇ. ನಾವು ಅಷ್ಟು ಬೆಳಕು ಸೂರ್ಯ ಕೊಡ್ತಾನಂತ, ಅಷ್ಟು ಕ್ಯಾಂಡಲ್ ಇಷ್ಟು ಕ್ಯಾಂಡಲ್ ಅಲ್ಲ, ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಷ್ಟು ಕ್ಯಾಂಡಲ್ ಬಲ್ಬ್ ಕೊಡ್ತಾನೆ ಸೂರ್ಯ. ಅದು ರೆಗ್ಯುಲರ್ ಆಗಿ ಕೊಡ್ತಾನೆ, ಇವತ್ತು ಕರೆಂಟ್ ಇಲ್ಲ ಗಿರೆಂಟ್ ಇಲ್ಲ ಸೂರ್ಯ ಅನೌನ್ಸ್ ಮಾಡಲ್ಲ. ಇವತ್ತು ಬಿಟ್ವೀನ್ 2 & 3 ಇರೋದಿಲ್ಲ, 3 & 4 ಏನಿಲ್ಲ, ರೆಗ್ಯುಲರ್ ಆಗಿ ಕೊಡ್ತಾ ಬರ್ತಾನೆ ಸೂರ್ಯ. ಅದರಿಂದ ಮಳೆ ಬೆಳೆ ಎಲ್ಲ ಆಗ್ತಾ ಇದೆ. ಆ ಲೆಕ್ಕದಲ್ಲಿ ಏನಾದರೂ ನಾವು ಬಿಲ್ ಕೊಡೋದಕ್ಕೆ ಹೊರಟ್ರೆ ಸೂರ್ಯನಿಗೆ ಯಾರೂ ಬಿಲ್ ಕೊಡ್ಲಿಕ್ಕಾಗೋದಿಲ್ಲ ಅಷ್ಟು ಜಾಸ್ತಿ. ಪರಮಾತ್ಮ ಅದಕ್ಕೇನೆ ಬರೀ ನೀರು ಕೊಡಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಸಿಂಪಲ್ ಕೊಟ್ಟಿದ್ದಾನೆ. ಇದನ್ನೂ ಕೊಡ್ಲಿಕ್ಕಾಗದೆ ಹೋದರೆ ಎಷ್ಟು ಕೃತಜ್ಞರಾಗ್ತೇವೆ ನಾವು ಅನ್ನೋದು ಸೂಚನೆ. ಮಹಾಭಾರತ ಯುದ್ಧದೊಳಗೆ ಮಧ್ಯಮದ ಅನೇಕ ಸಲ ಸಂಧ್ಯಾನ್ಯ ಮಾಡಿ ವಿಷಯ ಬರೀತಾರೆ. ಮತ್ತೆ ಅವತ್ತೊಂದೇ ಅಲ್ಲ, ಕೆಲವರು ಹೇಳ್ತಾರೆ ಇವರೇನೋ ಸರೋವರ ಸಿಕ್ಕು ಸಂಧ್ಯಾನ್ಯ ಮಾಡಿಬಿಟ್ರು, ಉಳಿದವರು ಏನ್ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲಿ ಯಾರು ಛತ್ರಿ ಇರ್ತಾರೆ, ಹೆಚ್ಚಿದನೇ ಇರೋರು, ಅವರು ಸಂಧ್ಯಾನ್ಯ ಮಾಡಲೇಬೇಕಲ್ಲ ದ್ವಿಜರು, ಅವರೆಲ್ಲ ಸಂಧ್ಯಾನ್ಯ ಮಾಡಿದ್ರಂತೆ. ಹೇಗೆ ಮಾಡಿದ್ರು, ಅಗ್ಗಕ್ಕೆ ನೀರಿಲ್ಲಿತ್ತು ಅಂತ ಕೇಳಿದರೆ ನಮಗೆ ಆಶ್ಚರ್ಯವಾಗ್ತದೆ. ನೀರಿರ್ಲಿಲ್ಲ ಅವರೇ ಪಾಪ, ಮಣ್ಣಿತ್ತಲ್ಲ ಧೂಳು ತಗೊಂಡು ಅರ್ಘ್ಯ ಕೊಟ್ರಂತ, ಹಾಗೆ ಮಣ್ಣು ತಗೊಂಡು ಅರ್ಘ್ಯ ಕೊಟ್ರಂತ, ಅದರಿಂದಾನೇ ಭೂರ್ಭುವಸ್ವ ಹೇಳಿಕೊಟ್ರಂತ. ಅಂತೂ ನೀವು ಏನಾದರೂ ಕೊಡಬೇಕು ಬಿಡಾಗಿಲ್ಲ. ಇವತ್ತು ನಾವು ಮಣ್ಣು ಪಾಲು ಮಾಡಿದ್ದೇವೆ ಹೊರತು ಮಣ್ಣು ಕೊಟ್ಟಿಲ್ಲ, ಧೂಳಿನಿಂದ ಅರ್ಘ್ಯವನ್ನು ಕೊಟ್ಟರಂತೆ ಮಹಾಭಾರತ ಹೇಳ್ತಾ ಇದೆ. ಆ ಕಾಲಕ್ಕೆ ನಿಮಗೆ ಏನು ಸಾಧ್ಯ ಆಗುತ್ತೆ ಅದನ್ನು ಮಾಡಿ, ಆ ಟೈಮ್ ಅಷ್ಟೇ ಇಂಪಾರ್ಟೆಂಟ್. ಆ ಮಂತ್ರ ಹೇಳ್ಕೊಂಡು ಕೊಟ್ರೆ ಅದು ನಮ್ಮ ಜೀವನದ ಅರ್ಧ ವ್ರತ. ಯಾರು ಸೂರ್ಯನಿಗೆ ಅಷ್ಟು ಕೊಡ್ತಾರೋ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಆರೋಗ್ಯಂ ಭಾಸ್ಕರ ಆದಿಚ್ಛೆ, ಯಾರು ಪ್ರತಿನಿತ್ಯ ತ್ರಿಕಾಲದಲ್ಲಿ ಸೂರ್ಯಾರ್ಘ್ಯವನ್ನು ಕೊಡ್ತಾರೆ ಅವರಿಗೆ ರೋಗ ರುಜಿನಗಳು ಬರದಂತೆ ಸೂರ್ಯಾಂತರ್ಗತನಾದ ಭಗವಂತ ಕಾಪಾಡ್ತಾನೆ ಎಂಬುದು ಸಿದ್ಧಾಂತ. ಕೃಷ್ಣ ಅಷ್ಟು ಮಾಡಿದಂತೆ ಇಲ್ಲಿ ಕಡೆ ಕಟ್ಟಿದ್ದಾರೆ. ಕೆಲವರ ಕಥೆಗಳು ಹೇಳ್ತಾರ, ಅರ್ಜುನ ಮುಳುಗಿದ್ದಂತೆ ಕೃಷ್ಣ ಎದ್ದಂತೆ ಹಸಿರುವಂತ ಮಾತಾಡಿದ ಅರ್ಜುನ ನಿನ್ನ ಮಗ ಸತ್ತೋದ ಅಂತ ಹೇಳ್ಬಿಟ್ಟಂತ. ಇದೆಲ್ಲ ಸಿನಿಮಾ ನಾಟಕದ ಕಥೆಗಳು, ಮಹಾಭಾರತದಲ್ಲಿ ಬರೋದಿಲ್ಲ. ಅವಾಗ ಕೂಡ ಸಿನಿಮಾ ನಾಟಕ ಬಂದು ಏನು ಯಾರು ಹೇಳಿದ್ರು ಅಂತ ಅರ್ಜುನ ಎದ್ದಂತೆ ನನಗೆ ಗೊತ್ತಾರ ಮುಳುಗಿದ್ದಲ್ಲ ಅಂತ ಕೃಷ್ಣ ಹೇಳಿದನಂತೆ. ಹೇಳಿ ಮುಡಿಬಿಟ್ಟಂತೆ, ಮತ್ತೆ ಅರ್ಜುನ ಎದ್ದ ಕೃಷ್ಣ ಮುಳುಗಿರ್ತಾನೆ, ಯಾರು ಹೇಳಿದ್ರು ಅರ್ಜುನ ನೋಡ್ತಾ ಕೂತಾನಂತೆ. ಅವೆಲ್ಲ ಡ್ರಾಮ್ಯಾಟಿಕ್ ಎಫೆಕ್ಟ್ ಅಲ್ಲಕ್ಕೋಸ್ಕರ ಮಾಡವೇ ಹೊರತು ವಸ್ತುಸ್ಥಿತಿ ಅಲ್ಲ. ಅಲ್ಲಿಂದ ವಾಪಸ್ ಬಂದರು, ಶಿಬಿರ ಪ್ರವೇಶ ಮಾಡ್ತಾರೆ. ಶೂನ್ಯ ಗ್ರಹ ಇದ್ದಾಗಿದೆ, ಪ್ರತಿನಿತ್ಯ ಯುದ್ಧದ ಬಗ್ಗೆ ಸಂಭ್ರಮ ಇಟ್ಟುಕೊಂಡಿದ್ದರಂತವ್ರು. ಸಾಯಂಕಾಲದ ಹೊತ್ತಿಗೆ ಒಳ್ಳೆ ಸಂಭ್ರಮದಿಂದ ವಾದ್ಯಗಳನ್ನ ಮಂಗಲ ಘೋಷಣೆ ಬಾರಿಸ್ತಾ ಇದ್ದರಂತೆ ಸಾಯಂಕಾಲದ ಹೊತ್ತಿಗೆ. ಆ ಕಾಲ ಮಂಗಳ ಕಾಲ ಅಂತೇಳಿ ಬಾರಿಸ್ತಾ ಇದ್ದರಂತೆ. ಒಳ್ಳೆ ಸಂಭ್ರಮ ಇರ್ತಿರ್ತದೆ ಪ್ರತಿ ದಿವಸದಲ್ಲೂ ಕೂಡ. ಇವತ್ತಾಗಲೇ ಎಷ್ಟನೇ ದಿವಸ? 13ನೇ ದಿವಸ. ಮೊದಲು 12 ದಿವಸಗಳ ಕಾಲ ಒಂದು ಸಂಭ್ರಮದ ವಾತಾವರಣ ಇತ್ತು. ಅಂತ ಘೋರ ಯುದ್ಧದಲ್ಲೂ ಸಂಭ್ರಮ ಮೇಂಟೈನ್ ಮಾಡಿದ್ರು. ಅವತ್ತು ಮಾತ್ರ ಶೂನ್ಯ ವಾತಾವರಣ, ಯಾರಲ್ಲೂ ಮುಖದಲ್ಲೂ ನಗೆ ಇಲ್ಲ, ವಾದ್ಯಗಳೇ ಇಲ್ಲ. ಅರ್ಜುನ ಮುಂದೆ ಬರ್ತಿದ್ರೆ ಯಾರು ಆತನ ನೋಡ್ತಾನೆ ಇಲ್ವಂತಿದ್ದು ಆಶ್ಚರ್ಯ. ಪ್ರತಿನಿತ್ಯ ಸ್ವಾಗತ ಮಾಡಿ ಜನ ಬರ್ತಿದ್ರು, ಅರ್ಜುನ ಅಂತ ಸ್ವಾಗತ ಮಾಡ್ತಿದ್ರು, ಎಲ್ಲ ವೀರರನ್ನು ಮಾಡಕ್ಕೆ ಆತನೂ ಮಾಡ್ತಿದ್ರು. ಅವತ್ತು ಯಾರು ಮಾತಾಡಿಸ್ತಾನೆ ಇಲ್ಲ, ಎಲ್ಲ ಆ ಕಡೆಯಿಂದ ಮೆಲ್ಲ ಹೋಗ್ತಾ ಇದ್ರು, ಮುಖ ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ, ಮುಖದಲ್ಲಿ ಏನೂ ಕಾಣ್ತಿ ಇಲ್ಲ ಯಾರಿಗೂ ಕೂಡ. ಅರ್ಜುನ ಮುಂದೆ ಹಾಗೆಯೇ ಬರ್ತಾ ಇದ್ದಾನೆ. ಇನ್ನೂ ಕೆಟ್ಟದಾಗಿ ಕಾಣಿಸ್ತಾ ಇದೆ ವಾತಾವರಣ. ಕೃಷ್ಣ, ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳ್ತಾನೆ. ಯಾಕೆ ಹೀಗಾಗ್ತಾ ಇದೆ? ಎಂದೂ ಇಂಥ ವಾತಾವರಣ ಶಿಬಿರದಲ್ಲಿ ಇದ್ದಿಲ್ಲ, ಇಂಥ ಭಯಾನಕ ಯುದ್ಧದಲ್ಲೂ ಏನೂ ಆಗಿರಲಿಲ್ಲ. ಇವತ್ತಾತಕ್ಕೆ ಹೀಗಾಗ್ತಾ ಇದೆ? ಯಾರನ್ನು ನೋಡದೇ ಇಲ್ಲ, ಮಾತೇ ಆಡಿಸ್ತಾ ಇಲ್ಲ, ಶೂನ್ಯ ವಾತಾವರಣ ಎಲ್ಲಿಂದ ಬಂತು? ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯುದ್ಧ ಮುಗಿಸ್ಕೊಂಡು ಬರ್ತಿರ್ಲಿಕ್ಕೆ ನನ್ನ ಮಗ ಅಭಿಮನ್ಯು ಓಡಿ ಬಂದು ಮಾತಾಡಿಸ್ತಾ ಇದ್ದ, ಇವತ್ತು ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ದಾನೆ. ಬಹಳ ಇಂಪಾರ್ಟೆಂಟ್ ಅದು. ಪ್ರತಿನಿತ್ಯ ಅಭಿಮನ್ಯು ಬರ್ತಾ ಇದ್ದ, ಓಡಿ ಬರ್ತಾ ಇದ್ದ, ನನಗೆ ಸ್ವಾಗತ ಮಾಡ್ತಾ ಇದ್ದ, ಅವತ್ತೇನೇ ಯುದ್ಧ ಮಾಡಿದೆ ಮುಂದೆ ಒಪ್ಪಿಸ್ತಾ ಇದ್ದ, ಇಳಿಸಿ ಒಪ್ಪಿಸ್ತಾ ಇದ್ದ. ಯಾಕೆ ಅಭಿಮನ್ಯು ಬರಲಿಲ್ಲ ಇವತ್ತಿನ ದಿವಸ? ಅಭಿಮನ್ಯುಗೆ ಏನಾಗಿದೆ? ಯಾಕೆ ಇವರೆಲ್ಲ ಹೀಗಿದ್ದಾರೆ? ಕೃಷ್ಣ, ನನಗೆ ಆಮೇಲೆ ಸುದ್ದಿ ಬಂತು, ಚಕ್ರವ್ಯೂಹ ನಿರ್ಮಾಣ ಮಾಡೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಕಸ್ಮಾತ್ ಮಾಡಿಬಿಟ್ರೋ ಏನೋ ಅನ್ಕೊಂಡಂತೆ. ಬಟ್ ಚಕ್ರವ್ಯೂಹ ನಿರ್ಮಾಣ ಮಾಡಿಬಿಟ್ರೋ ಏನೋ? ಚಕ್ರವ್ಯೂಹ ನಿರ್ಮಾಣ ಮಾಡಿದರೆ ಅಭಿಮನ್ಯುವಿನ ಹೊರತು ಬೇರೆ ಯಾರು ಹೋಗೋರಿರಲಿಲ್ಲ, ಅದಕ್ಕೆ ಅಭಿಮನ್ಯು ಹೋದನೋ ಏನೋ? ಅಭಿಮನ್ಯುಗೆ ಆಪತ್ತಿ ಏನಾದರೂ ಬಂತೋ ಏನೋ? ಕೃಷ್ಣ ಹೇಳ್ತಾನೆ ಅರ್ಜುನ, ಅರ್ಜುನ ತುಂಬಾ ಅಪಶಕನಗಳು ಕಾಣ್ತಾ ಇದ್ದ ದಾರಿದ್ದಕ್ಕೂ. ಅರ್ಜುನ ಕೃಷ್ಣನ್ ಕೇಳಿದಂತೆ, ಕೃಷ್ಣ ಭಾರಿ ಅಪಶಕನ ಕಾಣ್ತಾ ಇದೆ, ಏನಾದ್ರು ಆಗಿರಬಹುದಾ ಅಂದ್ರೆ? ಕೃಷ್ಣ ಹೇಳಿದನಂತೆ, ನೋಡು ಅರ್ಜುನ, ನಿನ್ನ ಅಣ್ಣ ತಮ್ಮದಿನ ಮಾತ್ರ ಏನೂ ಆಗಿಲ್ಲ ಅಂತ ಹೇಳಿಬಿಟ್ಟಂತೆ. ಕರೆಕ್ಟ್ ಅದು, ಅಣ್ಣ ತಮ್ಮದಿನ ಮಾತ್ರ ಏನೂ ಆಗಿಲ್ಲ, ಅವರೆಲ್ಲ ಸುಖವಾಗಿದ್ದಾರೆ. ನಾನು ಕವಿಟೆಲ್ಲ ಮಾತಾಡ್ತಾರೆ, ಒಳ್ಳೆ ಉತ್ತರ ಕೊಟ್ಟಿರಬೇಕು. ನಾನು ಹೇಳಿದ್ದೇನು? ಅವರಿಗಾಗಿಲ್ಲ ಅಂತ ಹೇಳಿದೆ. ಹುಡುಗರ್ದವ್ರಿಗೆ ಆಗಿಲ್ಲ ಅಂತ ಏನು ಇಲ್ಲಲ್ಲ, ದೇವರು ಮಾತಾಡೋ ರೀತಿ ಯೋಗ ಕರ್ಮಸು ಕೌಶಲಂ. ಈ ನೋಡಿದರೆ ಅರ್ಜುನ ಹುಡುಗರವರಿಗೆಲ್ಲ ಏನೂ ಆಗಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಇನ್ನು ಮುಂದೆ ಹೋಗ್ತಿರಲ್ಲ ಕಾಲಕ್ಕೆ ಧರ್ಮರಾಜ ಕಾಣಿಸಿದನಂತೆ. ಅರ್ಜುನ ನೋಡ್ತಾನೆ ಆ ಪ್ರತಿನಿತ್ಯ ನಮಸ್ಕಾರ ಮಾಡೋ ಪದ್ಧತಿ. ಇವತ್ತಿಗೂ ಕೂಡ ದೊಡ್ಡ ಮನೆ ಸಂಪ್ರದಾಯಸ್ಥರಲ್ಲಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಮಸ್ಕಾರ ದೊಡ್ಡವರಿಗೆ, ಬಂದ ಮೇಲೆ ನಮಸ್ಕಾರ ಪದ್ಧತಿ ಅಂತ. ಆಗ ನಮಸ್ಕಾರ ಮಾಡ್ತೀವಿ, ಕೇಳ್ತಾನೆ, ಅಣ್ಣ ಏನಿವತ್ತು ಅಂತ ಕೇಳಿದ್ರೆ ಧರ್ಮರಾಜನ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಭಾರಿ ದುಃಖ ಪಡ್ತಾನೆ ಅರ್ಜುನ, ಇದಕ್ಕೆಲ್ಲ ನಾನೇ ಕಾರಣ. ಏನಾಯ್ತು ಅಂತ ಅಭಿಮನ್ಯು ಎಲ್ಲಿ ಅಂತಾನೆ. ಅಭಿಮನ್ಯು ಇಲ್ಲ, ಅಭಿಮನ್ಯು ಮೃತನಾದ ಅಂತ ಹೇಳಿದ ತಕ್ಷಣ ಹೇಗೆ ಏನು ಅಂತ ಎಲ್ಲ ಕೇಳ್ತಾನೆ ಅರ್ಜುನ. ಎಲ್ಲ ಹೇಳಿದನಂತೆ. ಅರ್ಜುನ ಸಿಕ್ಕಾಬಟ್ಟೆ ಅಳತಾ ಕೂತು ಬಿಟ್ಟನಂತೆ. ಭಾರಿ ದುಃಖ ಪಡ್ತಾ ಇದ್ದಾನೆ, ಭಾರಿ ದುಃಖ ಪಡ್ತಾ ಇದ್ದಾನೆ. ಅಭಿಮನ್ಯು ಸತ್ತ ಅನ್ನೋ ಮಾತು ಕಿವಿ ಬೀಳ್ತಿರ್ಲಿಕ್ಕೇನೆ ಆತನ ದುಃಖಕ್ಕೆ ಇತಿಮಿತಿಗಳೇ ಇಲ್ಲ. ಎಂಥ ಮಕ್ಕಳು ಇನ್ವ್ಯಾಲಿಡ್ ಆಗಿರ್ತಾರೆ, ಏನೋ ರೋಗ ಬಂದಿರುತ್ತೆ, ಎಚ್ಚರ ಕೂಡ ಇರೋದಿಲ್ಲ, ಕೋಮಾ ಸ್ಟೇಜಲ್ಲಿ ಇರ್ತಾರೆ. ಅಂಥವ್ರ ಸತ್ರನೇ ನಿದ್ದೆ ಬರೋದಿಲ್ಲ, ಪಾಪ ಅಯ್ಯೋ ಮಗು ಹೋಯ್ತಲ್ಲ ಅಂತ ಓಡಾಡ್ತಿರ್ತಾರೆ. ಅದು ಪರಮ ಫೇಲಾದವನು, ಅವನು ಕಳ್ಳ ಗೂಂಡ, ಅವ್ರು ಹೆಂಗ್ ಮಾಡಿದ್ರಲ್ಲ, ಅವನು ಅಂತ್ಯಕ್ರಿಯೆ ಮಾಡಿದ್ರೆ ಎಷ್ಟು ಹೋದ್ಮೇಲೆ ಅವನು ಹೋಗಿಬಿಟ್ಟವನು ಮಗ ಅನಿಸಿಕೊಂಡ ವಿದ್ಯಾಲ ಅಂತ ಅಂತ ಅಭಿಮಾನ ಕಾಡ್ತಾ ಇರುತ್ತೆ. ಇಂಥ ಲೋಕೋತ್ತರನಾದ ಪುತ್ರ, ವಿಶ್ವದಾಖಲೆಯ ಮಗನನ್ನು ಪಡೆದ ವ್ಯಕ್ತಿಗೆ ಅಂತ ಮಗ ಸತ್ತಿದ್ದಾನೆ ಅಂತ ಕೇಳಿದರೆ ಎಷ್ಟು ದುಃಖ ಆಗಿರಬಹುದು. ಭಾರಿ ದುಃಖ ಪಟ್ಟನಂತೆ. ಆ ಸಮಾಧಾನ ಮಾಡಲಿಕ್ಕೆ ಯಾರ ಕೈಯಲ್ಲೂ ಆಗ್ತಾ ಇಲ್ಲ. ಈಗ ಅವರಿಗೆ ದುಃಖ ಇದೆ, ಸಮಾಧಾನ ಏನ್ ಮಾಡ್ತಾರೆ ಮತ್ತೆ? ಆ ಸಮಯಕ್ಕೆ ಮಹಾಭಾರತದಲ್ಲಿ ಬರೋದಿಲ್ಲ, ಸುಮ್ಮನೆ ಬೇರೆ ಪುರಾಣದಲ್ಲಿ ಒಂದು ಮಾತು ಹೇಳುತ್ತಾರೆ. ಹೇಗೆ ಸಮಾಧಾನಗಳು ಗೊತ್ತಾಗ್ತಾ ಇಲ್ಲ ಯಾರಿಗೂ ಕೂಡ. ಆ ಕೃಷ್ಣ ಏನ್ ಮಾಡಿದನಂತೆ, ತಾನು ಜೋರಗಳತ್ತ ಕೂತ್ಬಿಟ್ಟನಂತೆ ನಡಿ ಅಂತ. ಈಗ ಅರ್ಜುನ ಆಗುತ್ತಿದ್ದಾನೆ, ಕೃಷ್ಣ ಶುರು ಮಾಡಿಬಿಟ್ಟನಂತೆ. ಆಗ ಸ್ವಲ್ಪ ಅರ್ಜುನ ಸಮಾಧಾನ ಮಾಡಿಕೊಂಡಂತೆ, ಕೃಷ್ಣ ನಾನಂತೂ ನನ್ನ ಮಗ ಸತ್ತ ಅಂತ ಅಳುತ್ತಾ ಇದ್ದೇನೆ, ನೀನ್ಯಾಕೆ ಅಳುತ್ತಿ ಅಂತ ಕೇಳ್ತಾನೆ. ನಾನು ನನ್ನ ಮಗ ಸತ್ತ ನೀನ್ಯಾಕೆ ಅಳುತ್ತಿ ಅಂತ ಕೇಳಿದ್ರು. ಕೃಷ್ಣ ಹೇಳಿದನಂತೆ, ಅರ್ಜುನ ನಿನ್ನ ಗೀತೋಪದೇಶ ಮಾಡಿದ್ನಲ್ಲ ಅದಕ್ಕೆ ಅಳುತ್ತಾ ಇದ್ದೇನೆ ಅಂತ ಹೇಳಿದನು. ನಿನ್ನ ಗೀತೋಪದೇಶ ಮಾಡಿದನಲ್ಲ ಅದಕ್ಕೆ ಅಳುತ್ತಾ ಇದ್ದೇನೆ, ಏನ್ ತಿಳ್ಕೊಂಡಿದ್ದೀನಿ ಅಂತ ಕೇಳ್ತಾನೆ ಕೃಷ್ಣ. ಭಾರಿ ಮುಖ್ಯ ಇತ್ತು ಅಂದ್ರೆ ಕೃಷ್ಣ ನಿಜವಾಗಲೂ ಕೃಷ್ಣ ತನ್ನ ತಂಗಿಯ ಮಗ ಅಂತ ಕೃಷ್ಣ ಅಳಬೇಕಾಗಿತ್ತು. ನ್ಯಾಯವಾಗಿ ತನ್ನ ತಂಗಿಯ ಮಗ ಅಂತ ಹೇಳುವ ಕೃಷ್ಣನಿಗೆ ದುಃಖನೇ ಇಲ್ಲ. ಇದು ಕೃಷ್ಣನ ವೈಶಿಷ್ಟ್ಯ. ಇದು ಇಡೀ ಮಹಾಭಾರತದ ಸೂತ್ರಧಾರ ಅಂತ ಹೇಳಿ ಸಾಕ್ಷಿ ಇರುವಂತ. ಯಾರು ಅಳೋದಿಲ್ಲೋ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಯಾರು ಅಳೋದಿಲ್ಲೋ ಅವ್ರಿಗೆ ಗೊತ್ತಿದೆ, ಯಾರಿಗೆ ಅದು ಸಮಸ್ಯೆ ಇಲ್ಲ ಅವ್ರು ಅಳೋದಿಲ್ಲ. ಭಗವಂತನ ಸಮಸ್ಯೆನೇ ಇಲ್ಲ, ಆದ್ರಿಂದಾಗೇನೆ ಕೃಷ್ಣ ಅಳಕ್ಕೆ ಹೋಗಲಿಲ್ಲ. ಆಗ ಅರ್ಜುನಿಗೆ ದುಃಖ ಸ್ವಲ್ಪ ಕಡಿಮೆ ಆಯ್ತಂತೆ. ಎಲ್ಲ ಕೇಳ್ತಾರೆ ಯಾಕೆ ಹೀಗಾಯ್ತು ಅಂತ ಕೇಳಿದರೆ ಎಲ್ಲ ಹೇಳ್ತಾರೆ. ಧರ್ಮರಾಜ ಹೇಳ್ತಾನೆ, ನಾವೇನಾದರೂ ಒಳಗೆ ಹೋಗಿದ್ರೆ ಹೀಗಾಗ್ತಿರಲಿಲ್ಲ, ಅಭಿಮನ್ಯು ಒಬ್ಬನೇ ಹೋಗಿದ್ದಕ್ಕೆ ಹೀಗಾಯ್ತು. ಯಾರು ಕೊಂದ್ರು ಎಲ್ಲ ಸೇರಿಕೊಂಡ್ರು. ಒಬ್ಬನೇ ಮಾಸಲ್ಲಿ ಕೊಂದಾಗ ಯಾರು ಅಂತ ಗೊತ್ತಾಗೋದಿಲ್ಲ, ಮಾಸಲ್ಲಿ ಕೊಂದು ಬಿಟ್ಟಾಗ ಯಾರು ಪೆಟ್ಟೆ ಸತ್ತ ಅಂತ ಗೊತ್ತಾಗೋದಿಲ್ಲ. ಅವ್ರು ಯಾವ ಕಾರಣ ಹುಡುಕ್ತಾರೆ, ಅದಕ್ಕೆ ಯಾರು ಕ್ರಿಯೇಟ್ ಮಾಡಿದ್ರೆ ಅವನು ಹುಡುಕ್ತಾರೆ ಕಾರಣ. ಇವತ್ತು ಒಳಗೆಲ್ಲ ಸೇರಿ ಕೊಂದಾಕಿಬಿಟ್ಟಿದ್ದಾರೆ, ಆದರೆ ಒಳಗೆ ನಾವೇನಾದ್ರೂ ಹೋಗಿದ್ರೆ ರಕ್ಷಣೆ ಕೊಳ್ಳೋದು ಬರ್ತಿತ್ತು, ನಾವು ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಕಾರಣ ಜಯದ್ರಥ, ಅದಕ್ಕೆ ಕಾರಣ ಶಿವನ ವರ, ಜಯದತ್ತ ಅಡ್ಡ ನಿಂತ ಹೋಗ್ಲಿಕ್ಕಾಗಲಿಲ್ಲ, ಅವನು ನಿಲ್ದ ಹೋದ್ರೆ ಹೋಗ್ಲಿಕ್ಕೆ ಆಗ್ತಿತ್ತು ಅಂತ ಹೇಳಿದ ತಕ್ಷಣ ಆಗ ಅರ್ಜುನನ ಆ ಕೋಪವೆಲ್ಲ ಕೂಡ ಶೋಕವೆಲ್ಲ ಕೂಡ ಭಯಂಕರ ಕೋಪವಾಗಿ ಪರಿವರ್ತನೆ ಆಗ್ತಾ ಇದೆ. ತಕ್ಷಣ ಶಪಥ ಮಾಡ್ತಾ ಇದ್ದ, ಇವತ್ತು ನಾನು ಶಪಥ ಮಾಡ್ತಾ ಇದ್ದೇನೆ, ಯಾವ ಪಾಪಿಯಾದ ಜಯದ್ರಥ ಅಡ್ಡ ನಿಂತಿದ್ದಕ್ಕೆ, ವ್ಯೂಹದ ಬಾಯಿಲಲ್ಲಿ ನಿಂತಿದ್ದಕ್ಕೆ ನನ್ನ ಮಗ ಸಾಯ್ಬೇಕಾದ ಪ್ರಸಂಗ ಬಂತೋ, ಅದಕ್ಕೋಸ್ಕರ ನಾಳೆ ಸೂರ್ಯ ಮುಳುಗೋದಕ್ಕಿಂತ ಮುಂಚಿತವಾಗಿ ಜಯದ್ರಥರ ತಲೆಯನ್ನು ಕತ್ತರಿಸಿ ಹಾಕ್ತೇನೆ ಅಂತ ಹೇಳಿದ. ಸೂರ್ಯ ಮುಳುಗೋದಕ್ಕಿಂತ ಮುಂಚಿತವಾಗಿ ಜಯದ್ರಥರ ತಲೆಯನ್ನು ಕತ್ತರಿಸಿ ಹಾಕ್ತೇನೆ. ಅರ್ಜುನ ಮಾಡಿದಂತ ವಿಚಿತ್ರವಾದ ಪ್ರತಿ ಮಹಾಪ್ರತಿಜ್ಞೆಗಳಲ್ಲಿ ಒಂದು ಅದು. ಒಂದೇ ದಿವಸ ಟೈಮ್, ಮತ್ತೆ ಒಂದೇ ದಿವಸ ಟೈಮ್, ನಾಳೆ ಸೂರ್ಯ ಮುಳುಗೋದರ ಒಳಗೆ ಆ ಜಯದ್ರಥರ ತಲೆಯನ್ನು ಕತ್ತರಿಸಿ ಹಾಕ್ತೇನೆ, ಇದಕ್ಕೆ ತಪ್ಪಿದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತ ಹೇಳಿದ. ಎಂತ ರಿಸ್ಕ್ ಇದೆ, ಮತ್ತೆ ಬರೀ ಪ್ರತಿಜ್ಞೆ ಮಾಡೋದು ದೊಡ್ಡದಲ್ಲ, ಅದಕ್ಕೂ ಪೆನಾಲ್ಟಿ ಕ್ಲಾಸ್ ಇದ್ದ ಫಜೀತಿ ಆಗ್ತದ. ಬರೀ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಯಾವ್ದು ಯಾವ್ದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ ಬಿಡಬಹುದು, ಪೆನಾಲ್ಟಿ ಕ್ಲಾಸ್ ಬಂದ್ರೆ ಫಜೀತಿ ಆಗ್ತದ. ಇವತ್ತಿನ ದಿವಸ ಅಕಸ್ಮಾತ್ ನಾನು ಮಾಡದೆ ಹೋದ್ರೆ ನನಗೆ ಇಷ್ಟೆಲ್ಲ ಪಾಪಗಳು ಬರಲಿಂದ ಲಿಸ್ಟ್ ಕೊಡ್ತಾನೆ, ದೊಡ್ಡ ಲಿಸ್ಟ್ ಕೊಡ್ತಾನೆ. ಆ ಲಿಸ್ಟ್ ಕೇಳಿದ್ರೆ ನಿಮಗೆ ತಲೆ ತಿರುಗಿ ಹೋಗ್ಬೇಕಂತ ಲಿಸ್ಟ್ ಕೊಡ್ತಾನೆ ಅರ್ಜುನ. ಮೊದಲನೇದಾಗಿ ಇವತ್ತೇನಾದರೂ ನಾಳೆ ಸಾಯಂಕಾಲದ ಒಳಗೆ ನಾನು ಸೂರ್ಯಾಸ್ತದ ಒಳಗೆ ಈ ಜಯದ್ರಥನ ಕೊಲ್ಲದೆ ಹೋಗಿಬಿಟ್ರೆ ನನಗೆ ಬರತಕ್ಕಂಥ ಮೊದಲ ಪಾಪ ಯಾವುದು ಅಂದ್ರೆ ಸುಳ್ಳು ಹೇಳಿದವರು ಬರತಕ್ಕಂಥ ಪಾಪ ಬರಲಿ. ನಮಗಂತೂ ಪಾಪನೇ ಅಲ್ಲ ಅದು, ಒಂದು ಸುಳ್ಳು ಹೇಳೋದಂದ್ರೆ ದೊಡ್ಡ ಗ್ರೇಟ್ನೆಸ್ ಅದು. ಒಂದು ಜಯದ್ರಥ ಕೊಂದೇ ಕೊಲ್ತೇನೆ, ನಾನು ಸುಳ್ಳು ಹೇಳಿದ ಪಾಪ ಬರಲಿ, ಒಬ್ಬರಿಗೆ ಮಾತು ಕೊಟ್ಟು ತಪ್ಪಿದ ಪಾಪ ಬರಲಿ, ಅದು ಒಂದು. ಒಬ್ಬ ಮಾತು ಕೊಟ್ಟು ತಪ್ಪಿದ ಪಾಪ ಬರಲಿ, ಗೋವುಗಳನ್ನ ಕಾಲಿಲ ಒದ್ದ ಪಾಪ ಬರಲಿ. ತಲೆ ಕಡಿತಾರೆ ಅವರಿಗೆ ಎಷ್ಟು ಪಾಪ ಬರುವುದು ಲೆಕ್ಕ ಹಾಕಿ ನೋಡ. ಕಾಲಿಲ ಒದ್ದ ಪಾಪವನ್ನು ಬರಲಿ ಜಯದ್ರಥನ ಕೊಲ್ದೆ ಹೋಗಿಬಿಟ್ರೆ. ಇನ್ನೂ ಹೇಳ್ತಾನೆ, ನನಗೆ ಇವತ್ತು ವೈಶ್ವದೇವಾದಿಗಳನ್ನು ಮಾಡದೆ ಊಟ ಮಾಡಿದಷ್ಟು ಪಾಪ ಬರಲಿ. ಇವೆಲ್ಲ ನಿತ್ಯ ಮಾಡೋ ಕೆಲಸಗಳು. ನಾವು ಅರ್ಜುನ ಪಟ್ಟಿ ಮಾಡಿ ಹೇಳ್ತಾನೆ, ನಿತ್ಯ ಮಾಡೋ ಕೆಲಸಗಳನ್ನು ಹೇಳ್ತಾನೆ. ಯಾರು ಮಧ್ಯಾಹ್ನದಲ್ಲಿ ಮಲಗ್ತಾರೋ ಆ ಪಾಪ ನನಗೆ ಬರಲಿ ಅಂತ ಹೇಳ್ತಾನೆ. ಮಧ್ಯಾಹ್ನದಲ್ಲಿ ಮಲಗಿದ್ರೆ ಇವಾಗ ಮಧ್ಯಾಹ್ನ ಬರೋದು ದೊಡ್ಡ ಪ್ರೋಗ್ರಾಮ್ ನಮಗೆ, ಆಕ್ಚುಲಿ ಪಾಪ ಅಲ್ಲ, ಬಿಟ್ಟು 1:3 ರೆಸ್ಟ್ ಅಂತ ಅರ್ಥ. ಅದು ಕೆಲವು 1:3 ಆದ್ರೆ ಪುಣ್ಯ, 1:5 ಬೆಳೆಯೋದಿದ್ದ ಬೇಕಾದ ಜನಗಳು. ಅಂದ್ರೆ ಮಧ್ಯಾಹ್ನದಲ್ಲಿ ಯಾರು ನಿದ್ದೆ ಮಾಡ್ತಾರೋ ಅವ್ರಿಗೆ ಏನು ಪಾಪ ಬರುತ್ತೆ ಆ ಪಾಪ ನನಗೆ ಬರಲಿ. ಉಷಃಕಾಲದವರಿಗೆ ಸೂರ್ಯ ಉದಯದ ಕಾಲಕ್ಕೆ ಯಾರು ಮಲಗಿರ್ತಾರಲ್ಲ ಅವರಿಗೆ ಬರೋ ಪಾಪ ನನಗೆ ಬರಲಿ. ಸೂರ್ಯಾಸ್ತದ ಕಾಲಕ್ಕೆ ಏನು ಪಾಪ ಇರ್ತದಲ್ಲ ಮಲಗಿದ್ರೆ ಆ ಪಾಪ ನನಗೆ ಬರಲಿ. ಮತ್ತೆ ಆಶ್ರಿತರನ್ನು ಕೈಬಿಟ್ಟ ಪಾಪ ನನಗೆ ಬರಲಿ. ಅತಿಥಿಗಳನ್ನು ನಾನು ಆವಾಹನ ಮಾಡಿ ಮನೆಗೆ ಆಹ್ವಾನಿಸಿಬಿಟ್ಟು ಅವರಿಗೆ ಸತ್ಕಾರ ಮಾಡದೆ ಹೋದ್ರೆ ಏನು ಪಾಪ ಬರುತ್ತಲ್ಲ ಆ ಪಾಪ ನನಗೆ ಬರಲಿ. ಮಾತೃದ್ರೋಹಿಗಳ ಪಾಪ ಬರಲಿ, ಪಿತೃದ್ರೋಹಿಗಳ ಪಾಪ ಬರಲಿ. ಇವೆಲ್ಲ ಹೊರಗಾಕಿದ್ದಾರೆ, ಬರೀ ಅಂತಿಂತ ದ್ರೋಹ ಅಲ್ಲ, ಅವ್ರಿಗೆ ಗುಡ್ ಬೈ ಹೇಳಿದರೆ ಜನಗಳು ಬೇಕಾದ ಜನಗಳು ವನ್ಸ್ಫಾರ್ ಆಗಿ ಮನೆಯಿಂದ ಕಳಿಸಿರ್ತಾರೆ. ಮಹಾಭಾರತ ಎಂತ ಎಜುಕೇಶನ್ ಕೊಡ್ತದೆ ನೋಡಬೇಕು. ಇವತ್ತು ದೊಡ್ಡ ಪ್ರತಿಜ್ಞೆ ತಪ್ಪೋದೇ, ಇವೆಲ್ಲ ಮಾತೃದೇವೋಭವ ಪಿತೃದೇವೋಭವ ಮಾತುಗಳಲ್ಲ, ಪ್ರತಿಜ್ಞೆಗಳಿದ್ದಾಗಲಕ್ಕೆ ಅವೆಲ್ಲ ಕೂಡ ನಾವು ಅದನ್ನು ಮಾಡಲೇಬೇಕು ಅಂತ ಆಪ್ಷನ್ ಅಲ್ಲ, ಅದು ಒಂದು ಕಂಪಲ್ಸರಿ. ಅದು ಇವತ್ತು ಸಾಧ್ಯವಾದರೆ ಇನ್ಕಮ್ ಟ್ಯಾಕ್ಸ್ ಕೊಡಿ ಅಂತ ಯಾರು ಹೇಳ್ತಾರಾ? ಕೊಡಲೇಬೇಕು ಅಂತ ಹೇಳ್ತಾರೆ ಹೊರತು ಇದು ಸಾಧ್ಯ ಆದರೆ ಕೊಡಿ, ಅನುಕೂಲ ಆದರೆ ಕೊಡಿ. ನಮಗೆ ಸಾಧ್ಯನೂ ಆಗಲ್ಲ ಅನುಕೂಲನೂ ಆಗೋದಿಲ್ಲ, ಆದ್ರಿಂದ ಯಾರು ಕೊಡೋದೇ ಇಲ್ಲ. ಸರ್ಕಾರಿ ಶಾಸನ ಅಂದ್ರೆ ಹೇಗೋ, ಇದು ಭಗವಂತನ ಶಾಸನ. ಇದು ಅದಕ್ಕೆ ಅಮೆಂಡ್ಮೆಂಟ್ ಬರಬಹುದು, ಭಗವಂತನ ಶಾಸನಕ್ಕೆ ಯಾವುದೂ ಇಲ್ಲ. ಅದು ಮಾಡೋದ್ರೆ ಮಾಡಲೇಬೇಕು. ಅತಿಥಿ ಅಭ್ಯಾಗತರ ಕೈಬಿಟ್ಟವರಿಗೆ ಬರೋ ಪಾಪ, ಆಶ್ರಿತರನ್ನು ಕೈಬಿಟ್ಟ ಪಾಪ, ಬ್ರಾಹ್ಮಣನನ್ನು ಕಾದಿನಿಂದ ಒದ್ದ ಪಾಪ, ಎಲ್ಲ ಪಾಪಗಳು ಪಟ್ಟಿನೇ ಕೊಡ್ತಾ ಹೋಗ್ತಾನೆ ಅದು ಅರ್ಜುನ. ಅದನ್ನು ಕೇಳಿದವರಿಗೆ ಗಾಬರಿ ಆಗು, ವೇದವ್ಯಾಸರು ಧರ್ಮಶಾಸ್ತ್ರವನ್ನು ಎಲ್ಲಿ ಸೇರಿಸ್ತಾರೆ ನೋಡ್ಬೇಕು. ನಾವು ಯಾವುದೋ ಪ್ರಸಂಗ ಬಂದು ಎಲ್ಲವನ್ನೂ ಹಿಡಿಬಿಡ್ತಾರೆ. ಸಂಧ್ಯಾದಿಗಳನ್ನು ಪರಿತ್ಯಾಗ ಮಾಡತಕ್ಕಂಥ ರೂಪ ನನಗೆ ಬರಲಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸೂರ್ಯ ಮುಳುಗುವುದರ ಒಳಗೆ ಅವನ್ನು ಕೊಲ್ಲದೆ ಹೋದರೆ, ಜಯದ್ರಥನ ಸಂಹಾರ ಮಾಡದೆ ಹೋದರೆ ನಾ ಅಗ್ನಿ ಪ್ರವೇಶವನ್ನು ಮಾಡ್ತೇನೆ. ಇದಕ್ಕೆ ಎಲ್ಲ ದೇವತೆಗಳು ಸಾಕ್ಷಿ ಅಂತ ಹೇಳಿಬಿಡ್ತಾರೆ. ಎಲ್ಲ ದೇವತೆಗಳು ಸಾಕ್ಷಿ. ಈ ಪ್ರತಿಜ್ಞೆ ಕೇಳಿದಾಗ ಅಭಿಮನ್ಯು ಸತ್ತಿದ್ನಲ್ಲ, ಆ ದುಃಖಕ್ಕಿಂತ ಜಾಸ್ತಿ ದುಃಖ ಆಗುತ್ತೆ ಧರ್ಮರಾಜ.